ಸ್ವಾಭಿಮಾನಿಗಳು ಅಲ್ಲಿ ಅಂದ್ರೆ ಜೀವನದ ಕೊನೆಯಲ್ಲೇ ದಾನಾದಿಗಳು ಮಾಡಬೇಕು ಅಂತ ತಾತ್ಪರ್ಯ ಅಲ್ಲ, ದಿನಾಗ್ಲೂ ಮಾಡಬೇಕು, ಚಿಕ್ಕ ವಯಸ್ಸಲ್ಲೇ ಮಾಡಬೇಕು. ಅದರಿಂದ ನಮ್ಮ ಪ್ರಾತಃಸವನದಲ್ಲೇ ಪ್ರತಿ ದಿವಸದಲ್ಲೂ ವಸುರುದ್ರ ಆದಿತ್ಯರು ನಿಂತಿದ್ದಾರೆ. ಆ ರೀತಿಯಲ್ಲಿ ಆದಿತ್ಯ ನಾಮಕ ತತ್ವಾಭಿಮಾನಿಗಳನ್ನ ಇಲ್ಲಿ ಚಿಂತನೆ ಮಾಡಿ ಅವರಂತರ್ಗತ ಪ್ರದ್ಯುಮ್ನನಿಗೆ ನಾವು ಸಷ್ಟಾಂಗ ಬೆರಗಿ, ಸ್ವಾಮಿ ನೀನೇ ಉದ್ಧಾರ ಮಾಡಬೇಕಯ್ಯ, ನನ್ನ ಈ ಕೊನೆಯ ಕಾಲ ಏನು ವಿಶೇಷವಾದ 48 ವರ್ಷಗಳ ಕಾಲ ಏನಿದೆ ಈ ಕಾಲವನ್ನ ನೀನೇ ಉದ್ಧಾರ ಮಾಡಬೇಕು ಹರಿಯೇ ಅಂತ ಪ್ರಾರ್ಥನೆ ಮಾಡಿದರೆ ಅವರು ನಮಗೆ ವಿಶೇಷವಾಗಿರತಕ್ಕಂಥ ಆಯುಷ್ಯವನ್ನ ಬೆಳೆಸಿ, ಅಷ್ಟೇ ಅಲ್ಲದೆ ಅಪಮೃತ್ಯು ಪರಿಹಾರ ಆಯುಷ್ಯ ಬೆಳೆಯೋದು ಅಂದ್ರೆ ಈ ಜೀವನದಲ್ಲಿ ಎಷ್ಟು ಆಯುಷ್ಯ ಇರುತ್ತೋ ಅಷ್ಟೇ ಇರುತ್ತೆ. ಆಯುರಭಿವೃದ್ಧಿ ಎಂಬ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಅಪಮೃತ್ಯು ಮೊದಲಾದವನ್ನು ಪರಿಹಾರ ಮಾಡಿದರೆ ಆಯುಷ್ಯ ವೃದ್ಧಿಯಾದಂತೇನೆ. ಆ ರೀತಿಯಾಗಿ ಅವರು ನಮಗೆ ಅನುಗ್ರಹ ಮಾಡುತ್ತಾರೆ. ಹಾಗೆ ಪ್ರಾತಃಸವನ, ಮಾಧ್ಯಂದಿನ ಸವನ, ಸಾಯಂಸವನದಲ್ಲಿ ನಿಂತಿರತಕ್ಕಂಥ ವಸು, ರುದ್ರ, ಆದಿತ್ಯ ಎಂಬ ಹೆಸರಿಟ್ಟುಕೊಂಡ ತತ್ವಾಭಿಮಾನಿಗಳ ಒಳಗೆ ನಿಂತ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ರೂಪಗಳ ಚಿಂತನೆ ನಾವು ಮಾಡಿ ಅವರಲ್ಲಿ ನಿತ್ಯವೂ ಪ್ರಾರ್ಥನೆ ಮಾಡಬೇಕು ಅಂತ ಹೇಳುತ್ತಾ, ನಂತರ ಕಾಲ ಅಂದ್ರೆ ಯಜ್ಞಾಂತರ ಕಾಲದಲ್ಲಿ ಅನಿರುದ್ಧ ದೇವತಾ ಅಂತ ಇಷ್ಟು ಯಜ್ಞದ ಕುರಿತು ಚೂರು ಪರಿಚಯ ಮಾಡಿಕೊಟ್ಟು, ಇನ್ನ ಯಜ್ಞ ಅಂದರೆ ಅದರಲ್ಲಿ ಇನ್ನ ವಿಶೇಷವಾದಂತಹ ಭಾಗಗಳಿವೆ ಅವುಗಳನ್ನು ತಿಳಿದುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ದೀಕ್ಷಾ, ಉಪಸದ, ಸ್ತೋತ್ರ, ಶಸ್ತ್ರ, ದಕ್ಷಿಣ, ನಂತರ ಸೋಷ್ಯಂತಿ ಎಂಬ ಮಂತ್ರ ಪ್ರಯೋಗ, ಅಸೌಷ್ಟ ಎಂಬ ಮಂತ್ರ ಪ್ರಯೋಗ, ನಂತರ ಅವಭೃತ ಎಂಬ 7 ಇವೆ ಅಂತ ಹೇಳ್ತಾ ಇದ್ದಾರೆ. ಪ್ರಧಾನ 7 ತಗೊಂಡು ಇದರಲ್ಲಿ ಯಜ್ಞದಲ್ಲಿ ನಮಗೆ ಇರಬೇಕಾಗಿದ್ದು ದೀಕ್ಷಾ. ಆ ದೀಕ್ಷೆಯನ್ನು ಹೇಳ್ತಾರೆ ಈ ದಿನದಲ್ಲೂ ಅಥವಾ ನಮ್ಮ ಇಡೀ ಜೀವನದಲ್ಲೂ ಪ್ರತಿ ದಿನದಲ್ಲೂ, ದಿನಯಜ್ಞದಲ್ಲಿ ದಿನದ ಲೆಕ್ಕ, ಇಡೀ ಜೀವನದಲ್ಲಿ ಜೀವನದ ಲೆಕ್ಕ. ಇಡೀ ಜೀವನದಲ್ಲಿ ಹಸಿವೆ, ಬಾಯಾರಿಕೆ, ನಾನಾ ವ್ಯಾಧಿಗಳಿಂದ, ನಾನಾ ಆಲೋಚನೆಗಳ ತೊಂದರೆಗಳಿಂದ, ನಾನಾ ಜನರಿಂದ ಬಂದ ತೊಂದರೆಗಳಿಂದ, ಏನು ಉಪದ್ರವಗಳಿಂದ ಬಂದ ಕಷ್ಟ ಅವಸ್ಥೆ ಏನಿದೆ ಆ ಅವಸ್ಥೆಯನ್ನ ದೇವರಿಗೆ, ಸ್ವಾಮಿ ಇದು ದೀಕ್ಷಾ ಅಂತ ದೇವರಿಗೆ ಅರ್ಪಣೆ ಮಾಡಬೇಕಂತೆ. ಯಜ್ಞದಲ್ಲಿ ದೀಕ್ಷಾ ತೊಟ್ಟಿರುತ್ತಾರೆ. ಆ ದೀಕ್ಷಾ ಧಾರಣೆ ಮಾಡಿದವರಿಗೆ ಮೈಲಿಗೆ ಬಂದರು ಮೈಲಿಗೆ ಅಲ್ಲ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಈ ಜೀವನದ ಯಜ್ಞದಲ್ಲಿ ದೀಕ್ಷೆ ಏನು ಅಂದ್ರೆ ಏನೇ ಕಷ್ಟ ಬರಲಿ ಅದು ದೇವ ಈ ಯಜ್ಞದಲ್ಲಿ ದೀಕ್ಷಾ ಅಂದ್ರೆ ನಾನು ಎಡಬಿಡದೆ ದೇವರ ಚಿಂತನೆ ಮಾಡುತ್ತೇನೆ ಏನೇ ಕಷ್ಟ ಬಂದರು ಎಂಬುದು ದೀಕ್ಷಾ. ಸರಿ, ನಮಗೆ ಜೀವನದಲ್ಲಿ ಇಷ್ಟರವರೆಗೂ ಚೆನ್ನಾಗಿ ಕಷ್ಟಗಳೇನು ಕಡಿಮೆ ಇಲ್ಲ, ಚೆನ್ನಾಗಿ ಬರ್ತಾನೆ ಇವೆ, ಆದರೆ ದೇವರ ನೆನಪೇ ಆಗಲಿಲ್ಲ. ಅದಕ್ಕೆ ಹೇಳ್ತಾರೆ ಆ ಕಷ್ಟ ಕಾಲ ಬಂದಾಗ ಅದು ದೀಕ್ಷೆ ಎಂಬ ಭಾವನಾಪೂರ್ವಕ ದೇವರ ನೆನಪು ಬರಬೇಕಾದರೆ ಅದು ನಾವು ತಂದುಕೊಂಡ್ರೆ ಬರೋದಲ್ಲ, ಒಳಗೆ ಒಬ್ಬರಿದ್ದಾರೆ ಅವರು ಕೊಟ್ಟರೆ ಬರುತ್ತೆ, ಇಲ್ಲದಿದ್ದರೆ ಇಲ್ಲ ಅಂತ ಹೇಳ್ತಾರೆ. ಅವರೇ ತತ್ವಾಭಿಮಾನಿಗಳಲ್ಲಿ ಒಬ್ಬರಾದ ಸ್ವಯಂಭೂಮನುಗಳ ಭಾರ್ಯೆಯಾಗಿರತಕ್ಕಂಥ ಶತರೂಪಾದೇವಿ. ಶತರೂಪಾದೇವಿ ಈ ದೀಕ್ಷಾ ಎಂಬುದಕ್ಕೆ ಅಭಿಮಾನಿಗಳಾಗಿದ್ದಾರೆ. ಆ ತಾಯಿಯನ್ನು ನೆನೆದರೆ ನಮಗೆ ವಿಶೇಷವಾಗಿರತಕ್ಕಂಥ ಈ ಕಷ್ಟ ಕಾಲ ನಮಗೊದಗಿದಾಗ ಅದನ್ನು ದೇವರಿಗೆ ದೀಕ್ಷಾ ಅಂತ ಅರ್ಪಣೆ ಮಾಡುವ ಬುದ್ಧಿಯನ್ನ ಆಕೆ ಕೊಡ್ತಾರೆ, ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನಂತರ ಅಶನ ಪಾನ ಸುಖಾವಸ್ಥಾನಿ ಯಜಮಾನ ವ್ಯಾಪಾರ ರೂಪ ಉಪಸದ ಸಂಜ್ಞಕಾನಿ. ಯಜ್ಞದಲ್ಲಿ ಉಪಸದಗಳು ಅಂತ ಬರುತ್ತೆ. ಆ ಉಪಸದಗಳು ಅಂದ್ರೆ ಇಲ್ಲಿ ನಮ್ಮ ಜೀವನ ಯಜ್ಞದಲ್ಲಿ ಕುಡಿಯುವುದು, ತಿನ್ನುವುದು, ಸುಖ ಪಡುವುದು ಮೊದಲಾದ ಏನು ಸುಖಭರಿತವಾದಂತಹ ಕ್ಷಣಗಳೇನಿರುತ್ತೆ ಅವೆಲ್ಲ ಉಪಸದಗಳು ಅಂತ ದೇವರಿಗೆ ಅರ್ಪಣೆ ಮಾಡಬೇಕು. ನಂತರ ಯದಶ್ನಾತಿ ಯತ್ ಪಿಬತಿ ತದಸ್ಯ ಸೋಮಪಾನ. ಈ ಜೀವನದಲ್ಲಿ ನಾವು ಬೆಳಗ್ಗಿಂದ ರಾತ್ರಿವರೆಗೂ ಏನೇನು ಊಟ ಮಾಡುತ್ತೇವೆ, ಕುಡಿಯುತ್ತೇವೆ, ಇವೆಲ್ಲವೂ ಕೂಡ ಈ ಯಜ್ಞದಲ್ಲಿ ಸೋಮಪಾನ ಅಂತ ಚಿಂತನೆ ಮಾಡಿ. ಯದಶ್ನಾತಿ ಯತ್ ಪಿಬತಿ ತದಸ್ಯ ಸೋಮಪಾನ. ಇನ್ನ ಯತ್ ಸಾಯಂ ಪ್ರಾತರತ್ತಿ ತತ್ ಸಮಿಧ ಅಂದ್ರು. ಈ ಜೀವನದಲ್ಲಿ ನಾವು ದಿನದಲ್ಲಿ ಬೆಳಿಗ್ಗೆ ಸಾಯಂಕಾಲ ಏನು ಸ್ವೀಕಾರ ಮಾಡ್ತೇವೆ ಅದು ಸಮಿತ್ತುಗಳು ಅಂತ ಹೇಳ್ತಾ ಇದ್ದಾರೆ. ಇನ್ನ ಯತ್ ಸಂಚರತಿ ಉಪವಿಶತಿ ಉತ್ತಿಷ್ಠತೆ ಚ ಸತ್ ಪ್ರವರ್ಗ್ಯ. ದಿನದಲ್ಲಿ ನಾವು ಎಷ್ಟು ಸಲ ತಿರುಗಾಡುತ್ತೇವೆ, ಕೂಡುತ್ತೇವೆ, ಏಳುತ್ತೇವೆ, ಇವೆಲ್ಲವೂ ಕೂಡ ಪ್ರವರ್ಗ್ಯಗಳು ಅಂತ ದೇವರಿಗೆ ಅರ್ಪಣೆ ಮಾಡಬೇಕು. ನಂತರ ಹಾಸ ತಾಂಬೂಲಾದಿ ಭಕ್ಷಣ ಮೈಥುನಾದೀನಿ ಸ್ತೋತ್ರ ಶಂಗಕಾನಿ. ಈ ಜೀವನದಲ್ಲಿ ನಗುವುದು, ತಾಂಬೂಲ ಭಕ್ಷಣ ಮಾಡುವುದು, ನಂತರ ಮೈಥುನಾದಿಗಳು ಏನಾಗುತ್ತೆ ಅವೆಲ್ಲವೂ ಕೂಡ ಸ್ತೋತ್ರ ಅಂದ್ರು. ಏನಿದು ಸ್ತೋತ್ರ ಅಂದರೆ ಮಂತ್ರಗಳನ್ನ ಸಾಮಗಾನದಿಂದ ಹೇಳುವುದು ಸ್ತೋತ್ರ, ಮಂತ್ರಗಳನ್ನ ಹಾಗೆ ಹೇಳುವುದು ಶಸ್ತ್ರ ಅಂತ ಹೇಳ್ತಾ ಇದ್ದಾರೆ. ಮಂತ್ರಗಳನ್ನ ಹಾಗೆ ಹೇಳುವುದು, ಮಂತ್ರ ಪಾಠ ಹೇಳುವುದು ಶಸ್ತ್ರ, ಅವುಗಳನ್ನ ಗಾನದಿಂದ ಹೇಳುವುದು ಸ್ತೋತ್ರ ಅಂದ್ರು. ಅದನ್ನು ಹೇಳ್ತಾರೆ, ಕೇವಲ ಮಂತ್ರ ಪಾಠಸ್ತು ಶಸ್ತ್ರಂ ಋಕ್ಷು ಸಾಮಗಾನಂ ಸ್ತೋತ್ರಂ ಅಂದ್ರು. ಹಾಗಾದರೆ ನಮ್ಮ ಜೀವನದಲ್ಲಿ ಸ್ತೋತ್ರ ಮಂತ್ರಗಳು ಯಾವುದು, ಶಸ್ತ್ರ ಮಂತ್ರಗಳು ಯಾವುದು ಅಂದ್ರೆ ಸ್ತೋತ್ರ ಒಂದು, ನಮ್ಮ ಜೀವನದಲ್ಲಿ ಸುಖ ಪಡುವಂತ ನಗುವುದು, ತಾಂಬೂಲ ಬೆಲ್ಲುವುದು, ಮೈಥುನಾದಿಗಳು ಏನು ಸುಖ ಬರುತ್ತೆ ಇವೆಲ್ಲವೂ ಕೂಡ ದೇವರಿಗೆ ಸ್ತೋತ್ರ ಅಂತ ಸಾಮಗಾನವೆಂದು ಅರ್ಪಣೆ ಮಾಡಬೇಕು. ನಂತರ ಶಸ್ತ್ರಮಂತ್ರ ಅಂತಾರೆ. ಏನಿದು ಶಸ್ತ್ರಮಂತ್ರ, ಇದರ ವಿವರಣೆ ಏನು ಅಂದ್ರೆ ಕರ್ಮ ನಿರ್ಣಯದಲ್ಲಿ ಇದನ್ನು ಚೆನ್ನಾಗಿ ಆಚಾರ್ಯ ತಿಳಿಸ್ತಾ ಬರುತ್ತಾರೆ. ಒಂದು ರುಕ್ಕಿನ ಒಂದು ಭಾಗ, ಇನ್ನೊಂದು ರುಕ್ಕಿನ ಅರ್ಧ ಭಾಗ, ಎರಡೂ ಸೇರಿಸಿ ಮಾಡಿದ ಒಂದು ಪೂರ್ಣ ರುಕ್ಕು, ಇದನ್ನು ಶಸ್ತ್ರಮಂತ್ರ ಅಂತ ಹೇಳ್ತಾರೆ. ಇಂಥ ಶಸ್ತ್ರಮಂತ್ರಕ್ಕೆ ಉದಾಹರಣೆಯೇ ಬೃಹತಿ ಸಹಸ್ರ. ಆ ರೀತಿಯಲ್ಲಿ ಆ ಶಸ್ತ್ರಮಂತ್ರ ಅದನ್ನು ಯಾವುದಕ್ಕೆ ಬಳಸ್ತಾರೆ ಅಂದ್ರೆ ಯಜಮಾನನ ಅನಿಷ್ಟ ಪರಿಹಾರಕ್ಕಾಗಿ, ಎಲ್ಲ ದುಃಖ ಪರಿಹಾರಕ್ಕಾಗಿ ಬಳಸುವುದು ಶಸ್ತ್ರಮಂತ್ರ ಅಂತ. ಆದ್ದರಿಂದ ಈ ಶಸ್ತ್ರ ಯಾವುದು, ನಮ್ಮ ಜೀವನದಲ್ಲಿ ಶಸ್ತ್ರಮಂತ್ರ ಯಾವುದು ಅಂತ ಹೇಳ್ತಾರೆ. ತನುಭೇದ ಶವಹೃತಿ ತದ್ದಾಹ ಪ್ರಭೃತೀನಿ. ನಾವು ಸತ್ತು ಹೋಗುವುದು, ನಮ್ಮ ಹೆಣ ಹೊತ್ತುಕೊಂಡು ಹೋಗುವುದು, ನಮ್ಮ ಹೆಣ ಸುಡುವುದು, ಈ ಮೂರನ್ನು ಕೂಡ ಭಗವಂತನಿಗೆ ಸ್ವಾಮಿ ಇದು ಶಸ್ತ್ರ ಅಂತ ಭಗವಂತನಿಗೆ ಅರ್ಪಣೆ ಮಾಡಬೇಕಂತ. ಅಲ್ಲ, ಇದೇನು ನಮ್ಮ ಬದುಕಿರುವಾಗಲೇನೆ ನಮ್ಮ ಸಾವು, ನಮ್ಮ ಹೆಣ ಹೊತ್ತುಕೊಂಡು ಹೋಗುವುದು, ನಮ್ಮನ್ನು ದಹನ ಮಾಡುವುದು, ಇವೆಲ್ಲ ಚಿಂತನೆ ಮಾಡಬೇಕಾ ಅಂದರೆ ಹೌದು. ಯಾಕೆಂದರೆ ನಾವು ಸತ್ತ ಮೇಲೆ ಚಿಂತನೆ ಮಾಡಲಿಕ್ಕೆ ನಾವಿರಲ್ಲ, ಯಾಕೆಂದ್ರೆ ಹೊರಗೆ ಹಾಕಿರ್ತಾರೆ ನಮ್ಮನ್ನ. ನಮಗೆ ಗೊತ್ತಿದ್ದ ಮಕ್ಕಳು ನಮ್ಮವರಿಗೆಲ್ಲ ಅವರಿಗೆ ಯಾವುದೂ ಗೊತ್ತಿರಲ್ಲ, ಯಾಕೆಂದ್ರೆ ನಾವೇ ನಮಗೆ ಗೊತ್ತಿರಲ್ಲ, ಇನ್ನು ನಮ್ಮವರಿಗೆ ತಿಳಿಸುವ ಪ್ರಯತ್ನ ನಾವು ಮಾಡೋದೇ ಇಲ್ಲ. ಅವರನ್ನ ಅಯ್ಯೋ ಮಕ್ಕಳು ಇರಲಿ ಬಿಡಿ ಪಾಪ, ಅವರು ರಿಟೈರ್ ಆದ್ಮೇಲೆ ಗೊತ್ತಾದ್ರೆ ಸಾಕು, ಇವಾಗಂತೂ ಚೆನ್ನಾಗಿ ಓದಿ ಉದ್ಯೋಗ ಮಾಡಿ ಫಾರಿನ್ ಅಲ್ಲೋ ಎಲ್ಲೋ ಒಂದು ಕಡೆ ಬದುಕಿ ಬಂದ್ರೆ ಸಾಕು ಅಂತ ಅವರ ಪಾಡಿಗೆ ಅವರು ಬಿಟ್ಬಿಟ್ಟಿರ್ತೇವೆ. ಅವರನ್ನ ಆಧ್ಯಾತ್ಮಿಕ ರೀತಿಯಲ್ಲಿ ಚೆನ್ನಾಗಿ ತಿಳಿಸಿಕೊಡಬೇಕು ಅವರಿಗೆ ಎಂಬ ಎಚ್ಚರ ನಮಗಿರಲ್ಲ. ಅದರಿಂದ ಏನಾಗುತ್ತೆ, ನಮ್ಮ ಕೊನೆಯ ಕಾಲದಲ್ಲಿ ಅವರು ನಾವು ತೋರಿದ ಅಭಿಮಾನಕ್ಕೆ ಪ್ರತಿಯಾಗಿ ಅಭಿಮಾನ ತೋರುತ್ತಾರೆ, ತುಂಬಾ ಕಣ್ಣೀರು ಸುರಿಸ್ತಾರೆ. ಶ್ರದ್ಧೆಯಿಂದ ಮಾಡತಕ್ಕಂಥ ಶ್ರಾದ್ದಾದಿ ಕರ್ಮ ಅಶ್ರದ್ಧೆಯಿಂದ ಮಾಡಿಬಿಡುತ್ತಾರೆ. ಯಾಕೆ, ಅದರಲ್ಲಿ ಶ್ರದ್ಧೆ ನಾವೇ ಅವರಿಗೆ ಹುಟ್ಟಿಸಿಲ್ಲ. ಅವರಿಗೆ ಚೆನ್ನಾಗಿ ನಾವಿರುವಾಗಲೇನೆ ಮಕ್ಕಳಿಗೆ ಶ್ರಾದ್ದಾದಿ ಕರ್ಮಗಳು, ಅದರ ವಿಶೇಷ ಏನು, ಹೇಗೆ ಮಾಡಬೇಕು, ಅದರ ಫಲವೇನು ಅಂತ ಹೇಳಿ ನಾವು ಮಾಡಿ ಅದರನ್ನವರು ನೋಡಿ ಅದರಿಂದ ಅವರಿಗೆ ತಿಳುವಳಿಕೆ ಬಂದು ಅದರಿಂದ ವಿಶೇಷ ಜ್ಞಾನದಿಂದ ನಾವು ಹೋದಾಗ ನಮಗವರು ಮಾಡಬೇಕಲ್ಲ. ಆ ರೆಸ್ಪಾನ್ಸಿಬಿಲಿಟಿ ಯಾರು ಅಂದ್ರೆ ಯಾರದ್ದು, ನಮ್ಮದೇ. ಅಯ್ಯೋ ನಮ್ಮ ಮಕ್ಕಳು ಇವಾಗ ಏನು ಮಾಡುತ್ತಾ ಇಲ್ಲ, ಅವರೇನು ಮಾಡುತ್ತಾರೋ ಏನೋ ನಮ್ಮ ಕೊನೆಯ ಕಾಲಕ್ಕೆ ಅಂತ ಬಾಧೆ ಪಡುವ ಅರ್ಹತೆಯೂ ನಮಗಿರಬೇಕಾದರೆ ಯಾರಿಗದಿರುತ್ತೆ? ಜೀವನದಲ್ಲಿ ಮಕ್ಕಳಿಗೆ ಚೆನ್ನಾಗಿ ತಿಳಿಸಿಕೊಟ್ಟವರಿಗಿರುತ್ತೆ. ಆಗಿಲ್ಲ, ಇನ್ನಾದರೂ ತಿಳಿಸಿಕೊಡಿ.
ಇನ್ನಾದರೂ ಅವರಿಗೆ ಎಲ್ಲ ಯಾವ ರೀತಿ ಮಾಡಬೇಕು ಅಂತ ಹೇಳಿ. ಯಾಕಂದ್ರೆ ನಾವು ಹೋದ ಮೇಲೆ ಮಾಡಬೇಕಾದವರವರೇ ಅಲ್ವಾ. ಅವರಿಗೇನೋ ಅಭಿಮಾನ ಇರುತ್ತೆ, ಅಭಿಮಾನ ಇಲ್ಲದ ಕರ್ಕಶ ಹೃದಯರಲ್ಲ ಅವರು, ಅವರ ಬಹಳ ಒಳ್ಳೆಯವರೇ. ಆದರೆ ಈ ವೈದಿಕ ಸಂಪ್ರದಾಯಗಳ ಮೇಲೆ, ವೈದಿಕ ಆಚಾರ ವ್ಯವಹಾರಗಳ ಮೇಲೆ, ಅಲ್ಲಿರತಕ್ಕಂಥ ರಹಸ್ಯಗಳ ಮೇಲೆ ಅವರಿಗೆ ಸದವಗಾಹನ ಇರಲ್ಲ. ಆದ್ದರಿಂದ ಒಳ್ಳೆಯ ತಿಳುವಳಿಕೆ ನಾವೇ ಕೊಟ್ಟಿಲ್ಲ. ಆದ್ದರಿಂದ ಅವರಿಗೆ ಇಲ್ಲಿಂದ ಬಂದಿತ್ತು. ಅವರು ಕೊನೆಯ ಕಾಲದಲ್ಲಿ ಮಾಡುವ ತಂತನ್ನ ನೋಡಿ, ಅಯ್ಯೋ ಇದು ಸುಮ್ಮನೆ ಕಣ್ಣೀರು ಒರೆಸುವ ತಂತು ಅಷ್ಟೇ, ಏನೋ ಒಂದು ಮಾಡಬೇಕಷ್ಟೇ, ಇದೇನು ಸೇರುತ್ತೆ, ನಾವು ಹಾಕಿದ ಪಿಂಡ ಇಲ್ಲೇ ಬಿದ್ದಿರುತ್ತೆ ಅಂತ ಅದನ್ನ ಬಿಡಲ್ಲ, ಮಾಡಿ ಮಾತ್ರ ಹೋಗ್ತಾರೆ. ಅದರಿಂದ ಹೇಳ್ತಾರೆ, ಮಕ್ಕಳಿಗೆ ನಾವು ಹೇಳಿದ್ರು ಹೇಳಿಕೊಡದಿದ್ರು, ಅವರು ಮಾಡಿದ್ರು ಮಾಡದಿದ್ರು, ನಾವಂತೂ ಮೊದಲು ಮಾಡಿಕೊಂಡ್ರೆ ಒಳ್ಳೆದಲ್ಲ ಅಂದ್ರು. ಆದ ಕಾರಣ ಏನು, ನಾವು ಬದುಕಿರುವಾಗಲೇನೆ ಮಕ್ಕಳ ಮಾಡಬೇಕಾದಂತಹ ಕರ್ಮ ಏನು ಮಾಡಬೇಕು ಅಂದ್ರೆ, ಇಡೀ ಜೀವನ ದೊಡ್ಡ ಯಜ್ಞ. ಈ ಯಜ್ಞದಲ್ಲಿ ಸಾವೇ ಅವಭೃತ ಸ್ನಾನ, ಮರಣವೇ ಅವಭೃತ ಸ್ನಾನ. ಯಜ್ಞಾಂತದಲ್ಲಿ ಉಳಿದ ಶೇಷ ಯಜ್ಞ ಶೇಷ ಯಾವುದು, ಶರೀರ. ಈ ಶರೀರ ಯಜ್ಞ ಶೇಷ ಯಾರಿಗರ್ಪಿತ, ರುದ್ರದೇವರಿಗರ್ಪಿತ. ಆದ್ದರಿಂದ ಈ ಯಜ್ಞಶೇಷವನ್ನ ತೆಗೆದುಕೊಂಡು ಹೋಗಿ ಸ್ಮಶಾನದಲ್ಲಿ ರುದ್ರಾಂತರ್ಗತನಾದ ಸಂಕರ್ಷಣನಿಗೆ ಅರ್ಪಣೆ ಮಾಡಬೇಕು. ಈ ಅನುಸಂಧಾನ ಮಗನಾದವ ಆ ಸ್ಮಶಾನದಲ್ಲಿ ಮಾಡಬೇಕು. ವಿಜಯದಾಸರ ಕುರಿತು ಮೋಹನದಾಸರು ಮಾಡುತ್ತಾರೆ, ಕೊನೆಯ ಕಾಲದಲ್ಲಿ ಒಂದು ಉಗಾಭೋಗ ಮಾಡುತ್ತಾರೆ. ಅದರಲ್ಲಿ ಸ್ವಾಮಿ ನಿನಗಿಂಥ ಆಹುತಿ, ಅದ್ಭುತವಾದ ಆಹುತಿ ಕೊಡುತ್ತಿದ್ದೇನಯ್ಯ, ವಿಜಯದಾಸರು ತಮ್ಮ ಇಡೀ ಜೀವನವನ್ನು ಯಜ್ಞವಾಗಿ ಮಾಡಿದ್ದಾರೆ, ಕೊನೆಗೆ ಯಜ್ಞ ಶೇಷ ಉಳಿದಿದೆ, ಈ ಶೇಷವನ್ನು ಕೊಡತಾ ಇದ್ದೇನೆ, ಹರಿಯೇ ನೀನು ಪ್ರೀತನಾಗುವಂತ ಕೊಡುತ್ತಾರೆ. ನಮಗೆಲ್ಲಿ ಆ ಭಾಗ್ಯ, ಆ ಮಕ್ಕಳು ಅಂದರೆ ಅವರಿಗೆ ಗೊತ್ತಿರಲ್ಲ. ನಮಗೆ ಗೊತ್ತಿದ್ರೂ ಆ ಕಾಲದಲ್ಲಿ ಮಾಡಲಿಕ್ಕಾಗಲ್ಲ. ಯಾವ ಮಕ್ಕಳನ್ನು ನಾನು ನಿಂದ ಮಾಡುತ್ತಾ ಇಲ್ಲ, ಅವರಿಗೆ ಸರಿಯಾದ ತಿಳುವಳಿಕೆ ಕೊಟ್ಟರೆ ನಮಕ್ಕಿಂತ ಜಾಸ್ತಿಯಾಗಿ ಅವರೇ ಮಾಡುತ್ತಾರೆ. ಈಗಿನ ಹುಡುಗರು ಚೆನ್ನಾಗಿ ಮಾಡ್ತಾರೆ ಅವರು, ಅವರಿಗೆ ನಾವು ತಿಳುವಳಿಕೆ ಕೊಡುವುದರಲ್ಲೇ ನಮ್ಮದೇ ಲೋಪ ಅಷ್ಟೇ. ಸರಿ, ಮುಂದಕ್ಕೆ ಬಂದರೆ ನಾವಂತೂ ಈಗಲೇ ಅದು ಅರ್ಪಣೆ ಮಾಡಿಬಿಟ್ರೆ ಅವಾಗ ಪ್ರಶ್ನೆ ಬರುತ್ತೆ, ಮುಂದೆ ಯಾವಾಗ ಬರೋ ಸಾವು, ಅದರ ಕುರಿತಾದ ಅರ್ಪಣೆ ಈಗಲೇ ಮಾಡಿಬಿಟ್ರೆ ಸರಿಯಾ ಅಂದರೆ ಹೇಳ್ತಾರೆ, ನಾವು ಈಗಲೇ ಅರ್ಪಣೆ ಮಾಡಿದರೆ ಭಗವಂತ ಅದು ಹೇಳ್ತಾ ಇದ್ದಾನೆ, ಅಪ್ಪ ನೀವು ಈಗ ಕೊಟ್ಟರೂ ಅಡ್ಡಿ ಇಲ್ಲ, ನಾನು ಸ್ವೀಕಾರ ಮಾಡುತ್ತೇನೆ. ಅಂದರೆ ಮುಂದೆ ನಡೆಯುವಂತಹ ಪ್ರಾಣತ್ಯಾಗ, ಮುಂದೆ ಪ್ರಾಣತ್ಯಾಗ ಆದ ಮೇಲೆ ಕರ್ಕೊಂಡು ಹೋಗುವಂತಹ ಶವ ವಾಹನ, ನಂತರ ಶವವನ್ನು ದಹನ ಮಾಡುವುದು, ಇವೆಲ್ಲವೂ ಕೂಡ ಸ್ವಾಮಿ ನಿನ್ನ ಪೂಜೆ ಆಗಲಿ ಹರಿಯೇ ಅಂತ ಈಗಲೇ ನಾವು ಅರ್ಪಣೆ ಮಾಡಬೇಕಂತೆ. ಅಷ್ಟೇ ಅಲ್ಲ, ಈ ಒಂದು ಮಾತು ಸದಾ ನೆನಪಿಟ್ಟುಕೊಳ್ಳಿ, ನೀವು ಯಾರದ್ದಾದರೂ ದಿನ ಎಲ್ಲೋ ಒಂದು ಕಡೆ ಕರೆ ಬರ್ತಾ ಇರುತ್ತೆ, ಯಾರೊಬ್ಬರು ಹೋದರು ಯಾರೊಬ್ಬರು ಹೋದರು ಅಂತ, ಅಲ್ಲಿ ಹೋಗಿ ಸುಮ್ಮನೆ ಬರಬೇಡಿ, ಅವರಿಗೆ ಉಪಕಾರ ಮಾಡಿ ಬನ್ನಿ. ಏನು ಉಪಕಾರ, ಆ ಪಾಪ ಹೋದವರಿಗೆ ತಮ್ಮ ಇಡೀ ಜೀವನ ಹುಟ್ಟಿದಾಗ್ಲಿಂದ ಸಾಯುವ ಪರ್ಯಂತ ಪ್ರತಿಯೊಂದು ಕರ್ಮವನ್ನ ದೇವರಿಗೆ ಯಜ್ಞ ಅಂತ ಅರ್ಪಣೆ ಮಾಡುವ ಅನುಸಂಧಾನ ಇತ್ತೋ ಇಲ್ಲವೋ ನಮಗ್ ಗೊತ್ತಿಲ್ಲ. ಆದ್ದರಿಂದ ಸಾಮಾನ್ಯ ಜನರು ಹೋಗಿರ್ತಾರೆ, ನಮ್ಮವರೇ ಪಾಪ ಒಳ್ಳೆಯವರೇ ಆಗಿರ್ತಾರೆ. ಅಂಥ ಕಾಲಕ್ಕೆ ನಾವು ಅವರ ಹುಟ್ಟಿದಾಗಲಿಂದ ಸಾಯುವ ಪರ್ಯಂತ ಅವರಿಂದ ದೇವರು ನಡೆಸಿದ ಸಕಲ ಮನೋವಾಕ್ಕಾಯ ಕರ್ಮಗಳು ಏನೇನಿವೆ, ಮನಸ್ಸಿನಿಂದ ವಾಕ್ಯನಿಂದ ಕಾಯದಿಂದ ಏನು ಕರ್ಮಗಳು ನಡೆದಿವೆ ಅವೆಲ್ಲವನ್ನು ಕೂಡ ಅವರ ದೇಹದಲ್ಲಿರುವ ತತ್ವಾಭಿಮಾನಿಗಳಂತರ್ಯಾಮಿ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಅವರ ಬಿಂಬಮೂರ್ತಿಗೆ ಅರ್ಪಣೆ ಮಾಡಿ ಕೃಷ್ಣಾರ್ಪಣ ಅಂದರೆ ಅವರಿಗೆ ಯಜ್ಞ ಮಾಡಿದಷ್ಟು ಫಲ ಬಂದು ಬೇಗ ಉದ್ಧಾರ ಆಗಿಬಿಡುತ್ತಾರೆ. ನಾವು ಧರ್ಮೋದಕ ಅಂತ ಹೋಗಿ ಯಾವುದೋ ಚೂರು ಪುಣ್ಯ ಕೊಡಲಿಕ್ಕೆ ಒದ್ದಾಡಿ ಒದ್ದಾಡಿ ಕೊಡಬೇಕಾದ ಅವಶ್ಯಕತೆ ಇಲ್ಲ, ಅವರ ಪುಣ್ಯವೇ ಅವರಿಗೆ ಉದ್ಧಾರ ಆಗುವಷ್ಟು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಏನು ವಿಶೇಷವಾಗಿರತಕ್ಕಂಥ ಸಾವು ಬರುವುದು, ನಂತರ ಶವ ಹೊತ್ತುಕೊಂಡು ಹೋಗುವುದು, ನಂತರ ಶವ ದಹನ ಮಾಡುವುದು, ಇವನ್ನೆಲ್ಲ ಕೂಡ ಶಸ್ತ್ರ ಮಂತ್ರಗಳು ಅಂತ ಭಗವಂತನಿಗೆ ಅರ್ಪಣೆ ಮಾಡಬೇಕು. ನಂತರ ದಕ್ಷಿಣೆ ಕೊಡಬೇಕು ಯಜ್ಞ ಮಾಡಿದಾಗ. ಅದಕ್ಕೆ ಹೇಳ್ತಾ ಇದ್ದಾರೆ, ವಿದ್ಯಾದಾನ ಅನ್ನದಾನ ಈ ಎರಡು ಸೇರಿದ್ರೆ ಆರ್ಜವ ಅಂದ್ರು. ವಿದ್ಯಾದಾನ ವಿದ್ಯಾದಾನ ಮಾಡಿದರೆ ಒಳ್ಳೇದಪ್ಪ. ಆಗ್ಲಿಲ್ಲ, ಎಲ್ಲಿ ವಿದ್ಯಾದಾನ ಆಗುತ್ತೋ ಅದಕ್ಕೆ ಚೂರು ಸಹಾಯ ಮಾಡಿ. ದಿನಕ್ಕೆ ಒಂದು ಹಿಡಿ ಅಕ್ಕಿ ಮನೆಯಲ್ಲಿ ತೆಗೆದಿಡಿ. ಆ ಅಕ್ಕಿ ತಿಂಗಳಿಗೆ ಎಷ್ಟಾಗುತ್ತೋ ನೋಡಿ, ಅವೆಲ್ಲ ತೆಗೆದು ವಿದ್ಯಾದಾನ ಮಾಡುವ ಕಡೆ ಕೊಟ್ಟು ಬಿಡಿ. ವಿದ್ಯಾದಾನ ಮಾಡಿದ ಫಲ ಬರುತ್ತಾ? ನಂತರ ಅನ್ನದಾನ, ಅದು ಅನ್ನದಾನ ಮಾಡಿದ ಫಲ ಬಂತು. ಇನ್ನು ವಿದ್ಯಾದಾನ, ವಿಶೇಷವಾಗಿ ಆ ಓದುವಂಥವರಿಗೆ ಪುಸ್ತಕಗಳಿಗಾಗೋ ಯಾವುದಕ್ಕಾಗಿಯೋ ಹೆಚ್ಚು ಕೊಡುವುದು ಬೇಡ. ದಿನಕ್ಕೊಂದು ರೂಪಾಯಿ ಪ್ರಕಾರ ತೆಗೆದಿದೆ, ಅದು ವರ್ಷಕ್ಕೆಷ್ಟಾಗುತ್ತೋ ನೋಡಿ. ಒಂದು 365 ಆಗುತ್ತಲ್ವಾ, ಅದಕ್ಕೊಂದು ಸ್ವಲ್ಪ ಸೇರಿಸಿ 350 ಮಾಡಿ, 300 ಅಂದ್ರೆ 400 ಮಾಡಿ, ಅದನ್ನ ಒಂದು ವಿದ್ಯಾಪೀಠದಲ್ಲೋ ಎಲ್ಲೋ ಒಂದು ಕಡೆ ಅಲ್ಲಿರುವ ವಿದ್ಯಾರ್ಥಿಗಳಿಗೆ ಒಂದು ಪುಸ್ತಕ ತೆಗೆದುಕೊಡಿ. ಆ ವಿದ್ಯಾದಾನ ಆಯಿತಾ, ಅನ್ನದಾನವೂ ಆಯಿತಾ? ನಮಗೆ ನಾವಾಗಿ ವಿದ್ಯೆ ಹೇಳಿಕೊಳ್ಳಿಕ್ಕಾಗಲ್ಲ, ನಾವಾಗಿ ಯಾರನ್ನು ನಿತ್ಯವೂ ಕರೆದು ಅನ್ನದಾನ ಮಾಡಲಿಕ್ಕಾಗಲ್ಲ, ಆದರೆ ಇಷ್ಟಾದರೂ ಮಾಡಬಹುದಲ್ವಾ? ಒಂದು ರೂಪಾಯಿ ಒಂದು ಪುಸ್ತಕಕ್ಕಾಗಿ ಮೀಸಲಿಟ್ಟು ಅವರಿಗೆ ಕೊಡಬಹುದಲ್ವಾ? ಹಾಗೆ ಒಂದು ಹಿಡಿ ಅಕ್ಕಿ ನಾವು ತಿನ್ನುವುದರಲ್ಲಿ ಒಂದು ಹಿಡಿ ಅಕ್ಕಿ ಅವರಿಗೆ ಕೊಟ್ಟರೆ ಎಷ್ಟು ವಿದ್ಯಾಪೀಠ ಅದ್ಭುತವಾಗಿ ನಡೆಸ್ತಾ ಇದ್ದಾರೆ, ಎಷ್ಟೋ ಜನ ಮಹಾನುಭಾವರು ನಡೆಸ್ತಾ ಇದ್ದಾರೆ, ಅಂಥವರಿಗೆಲ್ಲ ಸಹಾಯ ಆಗುತ್ತೆ. ಅಷ್ಟೇ ಅಲ್ಲ, ನಮ್ಮ ಜೀವನದಲ್ಲಿ ವಿದ್ಯಾದಾನ ಅನ್ನದಾನ ಮಾಡಿದ ಫಲ ಬರುತ್ತೆ. ನಂತರ ಬೆಳಿಗ್ಗಿನಿಂದ ರಾತ್ರಿವರೆಗೂ ನಾವೇನು ತಿರುಗಾಡಿ ಎಲ್ಲ ಮಾಡುತ್ತೇವಲ್ಲ ಕಾಯ ಕ್ಲೇಶ, ಅವೆಲ್ಲ ತಪಸ್ಸು ಅಂತ ದೇವರಿಗೆ ಅರ್ಪಣೆ ಮಾಡಬೇಕು. ಅದನ್ನೇ ದಾಸರು ಹೇಳ್ತಾರೆ, ಅನುಭವಿ ಪರೋಗದಳೆ ಉಗ್ರ ತಪೋ. ಅದ್ಭುತವಾದ ರೀತಿಯಲ್ಲಿ ಚಿಂತನೆ ಕೊಡ್ತಾರೆ, ನಮಗೆ ಏನು ರೋಗಗಳು ಬರುತ್ತೆ ಅದನ್ನು ಅನುಭವಿಸೋದೇ ಉಗ್ರ ತಪಸ್ಸು ಅಂತಾರೆ. ಕಾಯಕ್ಲೇಶ, ಶರೀರಕ್ಕೆ ಏನು ದಂಡನೆ ಆಗುತ್ತೆ, ನಂತರ ವೇದಾಭ್ಯಾಸ ಚಿಂತನ ಏನೇನು ಪ್ರವಚನ ಕೇಳಿದ್ದು ಅವೆಲ್ಲ ತಪಸ್ಸು ಅಂತ ದೇವರಿಗೆ ಅರ್ಪಣೆ ಮಾಡಬೇಕು. ನಂತರ ಯಾವತ್ತಿನ ದಿವಸ ಅಹಿಂಸಾ, ಇನ್ನೊಬ್ಬರಿಗೆ ಮಾನಸಿಕವಾಗಿ ಆಗಲಿ, ಮನಸ್ಸಿನಿಂದ ಆಗಲಿ, ಮಾತಿನಿಂದಾಗಲಿ, ಶಾರೀರಿಕವಾಗಿ ಆಗಲಿ ಯಾವ ತೊಂದರೆ ಕೊಡಬಾರದು ಅಂತ ಸಂಕಲ್ಪ, ಅದರ ಆಚರಣೆ ಅದೇ ಅಹಿಂಸಾ. ಅದನ್ನ ದೇವರಿಗೆ ಪೂಜಾ ಅಂತ ಕೊಡಬೇಕು, ಅಂದ್ರೆ ದಕ್ಷಿಣ ಅಂತ ಕೊಡಬೇಕು. ಸತ್ಯವಾಕ್. ಇನ್ನೊಂದು, ದೇವರಿಗೆ ಬ್ರಾಹ್ಮಣರಿಗೆ ಪ್ರೀತಿಕರ ಹಿತಕರವಾದಂತಹ ನುಡಿಯೇ ಸತ್ಯವಾಕು. ಅದನ್ನೇ ನಾವು ನುಡಿದು ಅದನ್ನ ದೇವರಿಗೆ ದಕ್ಷಿಣೆ ಅಂತ ಕೊಡಬೇಕು. ಇವೆಲ್ಲವೂ ಇರುತ್ತೆ, ಇದನ್ನು ದಕ್ಷಿಣ ಅಂತ ಅನುಸಂಧಾನ ಮಾಡುವ ಮನಸ್ಸು ಬರಬೇಕಾ? ಅದಕ್ಕೆ ಸ್ವಯಂಭೂ ಮನುಗಳ ಅಭಿಮಾನಿಗಳಾಗಿದ್ದಾರೆ, ಅವರೇ ಇದಕ್ಕೆ ನಿಯಾಮಕರು, ಅವರನ್ನ ನಿತ್ಯವೂ ಪ್ರಾರ್ಥನೆ ಮಾಡಿದರೆ ನಮಗಂತಹ ಬುದ್ಧಿ ಬರಲಿಕ್ಕೆ ಸಾಧ್ಯ ಅಂದ್ರು. ನಂತರ ಇನ್ನು ಎರಡು ಮಂತ್ರ ಪ್ರಯೋಗಗಳಿವೆ. ಏನದು ಅಂದರೆ ಸೋಷ್ಯಂತಿ ಅಸೌಷ್ಟ ಅಂತ. ಏನಿದು ಅಂದರೆ ಯಜ್ಞದಲ್ಲಿ ಸೋಮಲತೆಯನ್ನು ತಂದು ಕುಟ್ಟಿ ಶೋಧಿಸಿ ಆ ರಸವನ್ನು ತೆಗೆಯುತ್ತಾರೆ. ರಸವನ್ನು ತೆಗೆಯಲಿಕ್ಕೆ ಮೊದಲು ಮಾಡುವ ಮಂತ್ರ ಪ್ರಯೋಗ ಸೋಷ್ಯಂತಿ ಅಂತ. ತೆಗೆದ ಮೇಲೆ ಅಸೌಷ್ಟ, ತೆಗೆದಾಯಿತು ಅಂತ ಆ ರೀತಿ ಮಂತ್ರ ಪ್ರಯೋಗ. ನಮ್ಮ ಜೀವನದಲ್ಲಿ ಅದು ಹೇಗೆ ಅಂದರೆ ಹೇಳುತ್ತಾರೆ, ತಂದೆಯ ಹೊಟ್ಟೆಯಿಂದ ತಾಯಿಯ ಹೊಟ್ಟೆಗೆ ಈ ಜೀವ ಬಂದ ಕೂಡಲೇ ಇನ್ನೇನು ಮಗ ಹುಟ್ಟತಾನೆ ಅಂತ ವ್ಯವಹಾರ ಏನು ಬರುತ್ತಲ್ಲ ಅದೇ ಸೋಷ್ಯಂತಿ ಎಂಬ ವ್ಯವಹಾರ. ಮಗ ಹುಟ್ಟಿದ ಕೂಡಲೇ ಆ ಹುಟ್ಟಿದ ಮಗು ಅಂತ ಹೇಳಿದ್ರಲ್ಲ ಆ ಒಂದು ವ್ಯವಹಾರವನ್ನೇ ಅಸೌಷ್ಟ ಎಂಬ ವ್ಯವಹಾರ ಅಂದ್ರು. ಹಾಗಾದ್ರೆ ಮಧ್ಯೆ ಬಂದದ್ದು ಯಾರು? ನಾವು. ಅಂದ್ರೆ ನಾವೇ ಸೋಮರಸ, ದೇವರಿಗೆ ನಾವೇ ಸೋಮರಸ ಅಂತ ನಮ್ಮನ್ನು ನಾವು ಅರ್ಪಣೆ ಮಾಡಿಕೊಳ್ಳುವುದು ಅಂತ ತಿಳಿಸಿಕೊಟ್ಟು ನಂತರ ಮುಂದೆ ಅದ್ಭುತವಾದಂತ ತಿಳಿಸಿಕೊಡುತ್ತಾರೆ, ಮರಣಮೇವ ಅವಭೃತ ಸ್ನಾನ. ನಮ್ಮ ಸಾವೇ ಅವಭೃತ ಸ್ನಾನ. ಅದಕ್ಕೆ ಈ ಚಿಂತನೆ ಮಾಡಿದವರಿಗೆ ಸಾವು ಸಂತೋಷಕರ. ಅಂದರೆ ಯಜ್ಞ ಮಾಡಿದವರಿಗೆ ಅವಭೃತ ಸ್ನಾನಕ್ಕಾಗಿ ಕಾದಿರ್ತಾರೆ, ಓಹೋ ಬಹಳ ಒಳ್ಳೆ ಸಂಭ್ರಮ ಅಂತ. ಆ ರೀತಿಯಲ್ಲಿ ಪರಮ ಸಂಭ್ರಮದಿಂದ ಕಾದಿರ್ತಾರಂತೆ, ಸಾಧನೆ ಮಾಡಿದವರು, ನನ್ನ ಸಾವು ಬರುತ್ತಲ್ಲ, ಭಗವಂತ ಒಳ್ಳೆ ಲೋಕ ಕೊಡ್ತಾನೆ, ಭಗವಂತನ ಸನ್ನಿಧಾನಕ್ಕೆ ಹೋಗ್ತೇನೆ ಅಂತ ಕಾಯ್ತಾ ಇರ್ತಾರೆ. ಸಾಧನೆ ಮಾಡಿದವರು, ಯಾಕೆ ಬರುತ್ತಪ್ಪ ಸಾವು, ಇಲ್ಲೇ ಇರೋಣ ಅಂತ ಸಾವಿಗೆ ಹೆದರೆ ಹೆದರೆ ಸಾಯ್ತಾ ಇರ್ತಾರೆ. ಅದಕ್ಕೆ ನಮಗಂತಹ ಪರಿಸ್ಥಿತಿ ಬರಬಾರದು ಅಂದ್ರೆ ಸಾಧನೆ ಮಾಡಿ ಸಂತೋಷವಾಗಿ ಸಾವಿಗಾಗಿ ನೋಡೋಣ. ಆ ಸಾವು ನಮಗೆ ವಿಶೇಷವಾಗಿ ಅವಭೃತ ಸ್ನಾನ. ಅವಭೃತ ಸ್ನಾನದಲ್ಲಿ ಮೂರು ಮಂತ್ರಗಳು ಹೇಳುತ್ತಾರೆ, ಅಕ್ಷತಮಸಿ, ಅಚ್ಯುತಮಸಿ, ಪ್ರಾಣಶಂಸಿತಮಸಿ ಅಂತ ಈ ಮೂರು ಮಂತ್ರಗಳನ್ನು ಹೇಳಿ ಅವೃತ ಸ್ನಾನವನ್ನು ಮಾಡುತ್ತಾರೆ. ಆ ಅವೃತ ಸ್ನಾನದಲ್ಲಿ ಹೇಳುವ ಮಂತ್ರಗಳ ಅರ್ಥ, ಅಕ್ಷತಮಸಿ, ಹೇ ಸ್ವಾಮಿ ನೀನು ಸ್ವರೂಪದಿಂದ ನಾಶರಹಿತ. ಅಚ್ಯುತಮಸಿ, ನಿನ್ನ ಗುಣಗಳು ನಿನ್ನ ಎಡಬಿಡದೇ ಇವೆ, ನಿನ್ನ ಗುಣಗಳಿಂದ ನೀನು ದೂರ ಆಗೋದಿಲ್ಲ, ನೀನು ಯಾವಾಗಲೂ ಗುಣಪೂರ್ಣ. ಪ್ರಾಣಶಂಸಿತಮಸಿ ಎಂದರೆ ನೀನು ಪ್ರಾಣದೇವರಿಗಿಂತಲೂ ಎಲ್ಲರಿಗಿಂತಲೂ ಸುಖಭರಿತ, ವಿಲಕ್ಷಣ ಅಂತ ಭಗವಂತನ ಚಿಂತನೆ. ಈ ಮೂರು ಮಂತ್ರಗಳಿಂದ ಮರಣಕಾಲದ ಚಿಂತನೆ ಆಗಬೇಕು. ಅವೃತ ಸ್ನಾನ ಅದನ್ನು ಈಗ ಮಾಡಿಬಿಡಿ, ನಿತ್ಯವೂ ಮಾಡಿ ಅಂದ್ರು. ಯಾಕೆ? ಈಗಿನ ಅಭ್ಯಾಸ ಮಾಡಿದ್ರೆ ಕೊನೆ ಕಾಲಕ್ಕೆ ಬರುತ್ತೇನೋ ಅಂತ. ಈ ವಿಶೇಷವಾಗಿರತಕ್ಕಂತಹ ಚಿಂತನೆಯನ್ನು ಮಾಡಿ ಕೃಷ್ಣಾರ್ಪಣ ಬಿಡಿ. ಅದಕ್ಕೇನಾಗುತ್ತೆ ಅಂದರೆ ಪ್ರತಿಯೊಂದು ದಿವಸವೂ ದೇವರಿಗೆ ನೋಡಿ, ನಾವು ತಿರುಗಾಡಿದ್ದು, ಕೂತದ್ದು, ಎದ್ದದ್ದು, ಕುಡದದ್ದು, ಊಟ ಮಾಡಿದ್ದು, ಎಲ್ಲವೂ ಮಾತಾಡಿದ್ದು, ಪ್ರತಿಯೊಂದು ದೇವರಿಗೆ ಯಜ್ಞ ಅಂತ ಅರ್ಪಿತವಾಯಿತು. ಎಷ್ಟು ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ಒಂದು ಚೂರು 10 ನಿಮಿಷ ಕೂತು ಅನುಸಂಧಾನ ಮಾಡಿದರೆ ಇಡೀ ನಮ್ಮ ದಿನವೆಲ್ಲ ದೇವರಿಗೆ ದೊಡ್ಡ ಯಜ್ಞವಾಗಿ ಅರ್ಪಣವಾಗಿಬಿಡುತ್ತೆ. ಇದು ಮಾಡುತ್ತಾ ಇದ್ರೆ ಅದ್ಭುತವಾದ ಅಪರೋಕ್ಷ ಸಾಧನೆಗೆ ಬೇಗ 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 ನಮಗೆ ವಿಶೇಷವಾದ ಸಾಧನೆಗಳು ಸಿಗುತ್ತೆ. ದೊಡ್ಡ ದೊಡ್ಡವರ ಪರಿಚಯ, ಅವರ ಕರುಣೆ ಎಲ್ಲ ಸಿಗುತ್ತೆ, ಗುರುಗಳ ಅನುಗ್ರಹ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಗ ಒಂದು ಬರುತ್ತಲ್ಲ, ಇಷ್ಟು ವರ್ಷಗಳಾಯಿತು ಈ ಚಿಂತನೆ ಈಗ ಸಿಕ್ತು, 60, 70, 80 ಈಗ ಸಿಕ್ಕಿತು. ಆ ಇನ್ನ ಮಿಕ್ಕ ಕಾಲ ಎಲ್ಲ ವ್ಯರ್ಥ ಆಯಿತಲ್ಲ. ದಾಸರು ಹೇಳ್ತಾರೆ, ಇಷ್ಟು ಬಂದರೆ ಮತ್ತಷ್ಟರಾಸೆ, ಕಷ್ಟ ಬೇಡಂಬಾಸೆ, ಕಡಸುಖವ ಕಂಬಾಸೆ, ನಷ್ಟ ಜೀವನದಾಸೆ ಪುರಂದರ ವಿಠಲ ಅಂದ್ರು. ಆ ನಷ್ಟ ಜೀವನ, ಅಯ್ಯೋ ಅವಾಗೇ ಚಿಂತನೆ ಬಂದಿದ್ರೆ ಎಷ್ಟು ಚೆನ್ನಾಗಿತ್ತಲ್ಲಪ್ಪ, ಈಗ ಬಂತು ಏನು ಮಾಡೋಣ ಅಂತ ಕುದಿಯಾಟ ಶುರು ಆಗುತ್ತೆ. ಅದಕ್ಕೆ ನಮ್ಮ ಸ್ವಾಮಿ ಕಡು ಕರುಣಿ ಹೇಗೆ ಅದು ಹೇಳ್ತಾನೆ. ಆ ಹುಟ್ಟಿದಾಗ್ಲಿಂದ ಈ ದಿವಸ ಪರ್ಯಂತ ಇವತ್ತು ಜ್ಞಾನ ಬಂತು, ಇಷ್ಟರವರೆಗೂ ಎಲ್ಲ ಜೀವನ ಈ ರೀತಿ ಅರ್ಪಣೆ ಮಾಡಲಿಕ್ಕಾಗಿಲ್ಲ ಅಂತ ಕುದಿಯಾಟ ಬಂತ, ಚಿಂತೆ ಮಾಡಬೇಡ, ಅದೆಲ್ಲವನ್ನು ಈಗ ಕೃಷ್ಣ ಅರ್ಪಣ ಬಿಡು ಅಂದ್ರು. ಅಂದ್ರೆ ಹೇಗೆ, ನಾನು ಹುಟ್ಟಿದಾಗಲಿಂದ ಈಗಿನ ಪರ್ಯಂತ ಪ್ರತಿಯೊಂದು ದಿವಸ ನಡೆದ ಕರ್ಮಗಳೆಲ್ಲ ಯಜ್ಞ ರೂಪೇಣ ಸ್ವಾಮಿ ನಿನಗರ್ಪಿತವಾಗಲಿ ಹರಿಯೇ ಅಂದರೆ ಸ್ವಾಮಿ ಸ್ವೀಕಾರ ಮಾಡುತ್ತಾನಂತೆ. ಅಲ್ಲ, ಅದೆಲ್ಲ ಕಳೆದೋಯ್ತಲ್ಲ, ಈಗ ಕೃಷ್ಣಾರ್ಪಣಲ್ಲಿಗೆ ಎಲ್ಲಿ ಉಳಿಯಿತು? ಅಂದರೆ ಒಂದು ಚಿಕ್ಕ ದೃಷ್ಟಾಂತ ನೋಡಿದ್ರೆ ಚೆನ್ನಾಗಿರುತ್ತೇನೆ. ಈ ಮಕ್ಕಳಿರ್ತಾರೆ, ಚಿಕ್ಕ ಮಕ್ಕಳು, ಅವರು ಬೆಳೀತಾ ಬೆಳೀತಾ ಚೂರು ಅಹಂಕಾರವೂ ಬೆಳೆಯುತ್ತೆ ಆ ಚಿಕ್ಕವರಲ್ಲಿ. ತಾಯಿ ಉಣಿಸಿದರೆ ಉಣ್ಣುವ ಹಂತದಲ್ಲಿಲ್ಲ, ನಾನೇ ಉಣಬೇಕು ಅಂತ ಅಹಂಕಾರ, ಉಣ್ಣುವ ಯೋಗ್ಯತೆ ಇಲ್ಲ. ಆದರೆ ತಾಯಿ ಮಾತು ಕೇಳಲ್ಲ, ಹಠ ಅಳತಾ ಇರ್ತಾರೆ. ಅದಕ್ಕೆ ತಾಯಿ ಏನು ಚೂರು ಮಾಡಿರ್ತಾಳೆ, ಆ ಚೂರನ್ನ ಕೈಗೆ ಕೊಡ್ತಾಳೆ. ಒಂದು ಕಡೆ ಕೂತು ತಿನ್ನತ್ತ, ಆ ಕೈಯಲ್ಲಿ ಹಿಡ್ಕೊಂಡು ಸರ ಅಂತ ತಿರುಗಾಡಿ ಬಂದು ತಿನ್ನಬೇಕು. ಆ ತಿರುಗಾಡೋದ್ರೊಳಗೆ ಕೈಯಲ್ಲಿದ್ದೆಲ್ಲ ಚೆಲ್ಲಿಕೊಂಡು ಕೈ ಬಾಯಿಗೆ ಬರುವಾಗ ಬರೀ ಕೈ ಇರುತ್ತೆ. ಅದಕ್ಕೆ ತಾಯಿ ಗೊತ್ತು ಇವರ ಹಣೆವರ ಎಂಥದ್ದು ಅಂತ. ಅದಕ್ಕೆ ಆ ಮಗು ಹಿಂದಲೇ ಹೋಗ್ತಾಳೆ, ಕೊಟ್ಟ ಚೂರು ಕಳ ಬೀಳುವಾಗ ತಾನೇ ಹಿಡಿತಾಳೆ, ಹಿಡಿದು ಕೊನೆಗೆ ಅದು ಬರೀ ಕೈ ಬಾಯಿಗೆ ಬರುವಾಗ ಆ ಚೂರನ್ನು ಮತ್ತು ತುಂಬುತ್ತಾಳೆ. ಅದೇ ರೀತಿ ಭಗವಂತ ನಮಗೆ ಗೊತ್ತಿಲ್ಲದೆ ನಾವು ಕಾಲ ಕಳೆದಿದ್ದರೂ ಕೂಡ ಸಕಲ ಕರ್ಮಗಳನ್ನ ಏನು ವಿಶೇಷವಾಗಿ ಯಜ್ಞತ್ವೇನ ವಾಯುದೇವರ ಮೂಲಕ ಅರ್ಪಣೆ ಮಾಡಿಸಿಕೊಂಡ್ಬಿಡುತ್ತಾನೆ. ನೀನು ಮಾಡಿಬಿಡಯ್ಯ, ಅವರು ಮತ್ತು ಮುಂದೆ ಮಾಡುತ್ತಾರೆ ಅಂತ. ಈ ರೀತಿಯಾಗಿ ವಾಯುದೇವರು ನಮಗಾಗಿ ಮೊದಲೇ ಕೃಷ್ಣಾರ್ಪಣ ಬಿಟ್ಟದ್ದು. ಈಗ ದೇವರು ಈಗ ಬುದ್ಧಿ ಬಂತ ನಿನಗೆ, ಈಗ ಕೃಷ್ಣಾರ್ಪಣ ಬಿಡು ಸಾಕು. ಯಾಕೆ ಅಂದ್ರೆ ವಾಯುದೇವರು ಮೊದಲೇ ಎಲ್ಲ ನನ್ನ ಕೊಟ್ಟಾಯಿತು, ನನ್ನ ಹತ್ರ ಇದೆ, ಎಲ್ಲೂ ಹೋಗ್ಲಿಲ್ಲ, ಹೆದರಬೇಡ ಅಂತ ಭಗವಂತ ಆಶ್ವಾಸನೆ ಕೊಡುತ್ತಾನೆ. ಆಗ ನಮಗೆ ಬಹಳ ಖುಷಿ ಆಗುತ್ತಲ್ವ, ಅಪ್ಪ ಎಂಥ ಕರುಣಾವಂತ. ಹಾಗಾದರೆ ನಾನು ಹುಟ್ಟಿದ ಕಾಲಕ್ಕಿಂತ ಇಷ್ಟರವರೆಗೆ ಸಕಲ ಎಲ್ಲ ದಿನಗಳನ್ನ ನಿನ್ನ ಪೂಜಾ ಅಂತ ಅರ್ಪಣೆ ಮಾಡಬಹುದಲ್ಲ ಸ್ವಾಮಿ ಅಂತ ನಮಗೆ ಬರುತ್ತಲ್ಲ. ಅಷ್ಟಾದ್ರೆ ಸುಮ್ಮನೆ ಇರ್ತೀವ, ಮುಂದೆ ನಮಗ ಬುದ್ಧಿ ಬರುತ್ತೋ ಇಲ್ಲೋ, ಇವತ್ತೇ ಕೊಟ್ಟು ಬಿಟ್ರೆ ಚೆನ್ನಾಗಿರುತ್ತಲ್ಲ, ಸಾಯುವ ಪರ್ಯಂತ ಬುದ್ಧಿ ಹೇಗೆ ಭ್ರಮಣ ಆಗುತ್ತೋ ಏನು ಅಂದರೆ. ಅದಕ್ಕೂ ದೇವ ಅಂದ, ಅದು ಕೊಟ್ಟು ಬಿಡಯ್ಯ, ಹೀಗೆ ಕೃಷ್ಣ ಅರ್ಪಣ ಬಿಟ್ಟು ಬಿಡು. ಇವತ್ತಿನಿಂದ ನನ್ನ ಸಾಯುವ ಪರ್ಯಂತ ಎಷ್ಟು ದಿವಸಗಳಿವೆ ಅಲ್ಲಲ್ಲಿ ನಡೆಯುವ ಈ ಕರ್ಮಗಳೆಲ್ಲ ಯಜ್ಞತ್ವೇನ ನಿನ್ನ ಪೂಜೆ ಆಗಲಿ ಹರಿಯೇ ಅನ್ನು, ನಾನು ತಗೊಳ್ತೇನಯ್ಯ, ಯಾಕೆ ಚಿಂತೆ ಮಾಡ್ತೀಯ ಅಂತಾನೆ. ಇಷ್ಟು ಹೇಳಿದ ಕೂಡಲೇ ಆಗ ಮತ್ತಷ್ಟು ಆಸೆ,
ಈ ಜನ್ಮ ಏನೋ ಹೀಗೆ ಬಂತು, ಹೋದ ಜನ್ಮಗಳೆಲ್ಲ ಕತ್ತೆಯೋ ಕೋಳಿಯೋ ಏನಾದುವೋ ಏನೋ, ಮತ್ತೆ ಆ ಜನ್ಮಗಳ ಗತಿ ಏನಪ್ಪ ಅಂದ್ರೆ ಅದು ಕೊಡಯ್ಯ ತಗೊಳ್ತೇನೆ ಅಂದ. ಎಷ್ಟು ಜನ್ಮ ಕೊಡ್ಲಿ ಅಂತ ನಮ್ ಪ್ರಶ್ನೆ. ಅವಾಗ ಮೊದಲನೆಯ ಜನ್ಮ ಅಂದರೆ ದೇವರ ಹೊಟ್ಟೆಯಿಂದ ಬಂದ ಮೊದಲನೆಯ ಜನ್ಮ ಏನಿದೆ ಆ ಜನ್ಮದಿಂದ ಇನ್ನ ನಮಗೆ ಚರಮ ದೇಹ ಬರುವವರೆಗೆ ಕೊನೆ ಜನ್ಮವರೆಗೂ ಎಲ್ಲಾ ಜನ್ಮಗಳದ್ದು ಇದೇ ಥರ, ಇದೇ ಎಲ್ಲಾ ಜನ್ಮಗಳಲ್ಲಿ ಕರ್ಮಗಳು ಭಗವಂತನ ಯಜ್ಞತ್ವೇನ ಅರ್ಪಣೆ ಮಾಡೋಣವಾ ಅಂತ ಆಲೋಚನೆ ಬಂದ್ರೆ ದೇವ ಅಂತಾನೆ, ಇನ್ಯಾಕೆ ತಡೆ ಮಾಡ್ತೀಯ ಕೊಟ್ಟು ಬಿಡು ಅಂತಾನೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಯಸ್ಮಿನ್ ಜನ್ಮನಿ ಏವಂ ಅನುಸಂಧಾನ ಸಾಮರ್ಥ್ಯಂ ಈಶ್ವರೋ ದದಾತಿ, ಯಾವ ಜನ್ಮದಲ್ಲಿ ಇಂಥ ಅನುಸಂಧಾನ ಸಾಮರ್ಥ್ಯ ಬರುತ್ತೋ ದೇವ ಕೊಡ್ತಾನೋ, ತತ್ರೈವ ಅತೀತ ಅಶೇಷ ದೇಹಾನಾಂ ಯಶ್ಯತಾಮಪಿ ಸರ್ವೇಶಾಂ ಏವಮೇವ ಇತ್ಯನುಸಂಧೇಯಂ. ಅದೇ ಹೇಳ್ತಾ ಇದ್ದಾರೆ, ಯಾವ ಜನ್ಮದಲ್ಲಿ ಇಂಥ ಅನುಸಂಧಾನ ಸಾಮರ್ಥ್ಯ, ಯಾವ ವರ್ಷಕ್ಕೆ 70ಕ್ಕೋ 60ಕ್ಕೋ 50ಕ್ಕೋ ಯಾವಾಗ ಕೊಡತಾನೋ ಆ ಕೊಟ್ಟಾಗ ಈ ಜನ್ಮದ್ದಲ್ಲ ಹಿಂದಿನ ಎಲ್ಲಾ ಜನ್ಮಗಳು ಮುಂದೆ ಎಲ್ಲಾ ಜನ್ಮಗಳು ಹೀಗೆ ಕೃಷ್ಣಾರ್ಪಣ ಬಿಟ್ಟು ಬಿಡಿ ಅಂದ್ರು. ಅದರಿಂದ ಏನಾಗುತ್ತೆ, ತೇನ ಭಗವದ್ಭಕ್ತಾನ ಸರ್ವಾಣ್ಯಪಿ ಜನ್ಮಾನಿ ಭಗವತ್ ಪೂಜಾತ್ಮಕಾನಿ ಭವಂತಿ. ಅವಾಗ ಎಲ್ಲಾ ಜನ್ಮಗಳು ಭಗವಂತನ ಪೂಜೆ ಆಗಿಬಿಡುತ್ತೆ, ಭಗವಂತ ಪೂರ್ಣಾನುಗ್ರಹ ಮಾಡುತ್ತಾನೆ ಅಂತ ಇಂಥ ಅಪರೂಪದ ಅನುಸಂಧಾನವನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಈ ಅನುಸಂಧಾನವನ್ನ ನಿತ್ಯ ಮಾಡಿದವರಿಗೆ ಸಾವು ಬಂದರೆ ಹೆದರಿಕೆ ಇರುತ್ತಾ, ಸಂತೋಷವಾಗಿ ಸ್ವಾಮಿ ನಿನಗಾಗಿ ಕಾಯ್ತಾ ಇದ್ದೇನೆ ಅಂತ ನೋಡ್ತಾ ಇರ್ತಾರೆ. ಸಾವು ಬಂದ್ರೆ ಹೆದರಿಕೆ ಇರಲ್ಲ, ಮಕ್ಕಳು ಮಾಡುತ್ತಾರೋ ಬಿಡುತ್ತಾರೋ ಹೆದರಿಕೆ ಇಲ್ಲ, ಯಾರು ಮಾಡುತ್ತಾರೋ ಬಿಡುತ್ತಾರೋ ಹೆದರಿಕೆ ಇಲ್ಲ, ಪ್ರಶಾಂತವಾಗಿ ಪ್ರಾಣ ಬಿಡಬಹುದು. ಎಷ್ಟು ಜನಕ್ಕಿರುತ್ತೆ ಹೇಳಿ ಈ ಭಾಗ್ಯ, ಹೋಗ್ತೇವೆ ಅಂತಂದು ಕೂಡಲೇ ಅಯ್ಯೋ ಮಕ್ಕಳು ಮಾಡುತ್ತಾರೋ ಇಲ್ಲೋ ಅಂತ ಮಕ್ಕಳಿದ್ದವರ ಚಿಂತೆ, ಮಕ್ಕಳಿಲ್ಲದವರಿಗೆ ಯಾರು ಮಾಡುತ್ತಾರೋ ಏನು ಅಂತ ಚಿಂತೆ, ಒಟ್ಟಾರೆ ಚಿಂತೆ ಚಿಂತೆ ಕೊನೆ ಕಾಲದ್ದು. ಆ ಚಿಂತೆಯೇ ಇಲ್ಲ, ಮಕ್ಕಳಿದ್ದರೆ ಅವರು ಮಾಡಿದರೆ ಅವರು ಉದ್ಧಾರ ಆಗ್ತಾರೆ, ನಮ್ಮ ಉದ್ಧಾರಕ್ಕೆ ಅವರು ಮಾಡಬೇಕಾಗಿದ್ದರೆ ನಾವು ಮೊದಲೇ ಇದನ್ನು ಮಾಡಿಕೊಂಡು ಹೋಗಿಬಿಡುತ್ತೇವೆ ಅಂತ ಒಳ್ಳೆ ಚಿಂತನೆಯನ್ನು ನಮಗೆ ಅರಣ್ಯಕಾಚಾರ್ಯರು ಕೊಟ್ಟಿದ್ದಾರೆ. ಮತ್ತೆ ಅವರ ಪಾದಕ್ಕೆ ನಾವು ತರವಾಗಿ ನಮಸ್ಕಾರ ಮಾಡಬೇಕೋ ಇಲ್ಲವೋ ಇಂಥ ವಿಶೇಷವನ್ನು ಕೊಡುತ್ತಾ ಇದ್ದಾರೆ. ಆದರೆ ಇನ್ನೊಂದು ಮಾತಲ್ಲಿ ಹೇಳಿದರೆ, ಭಗವಂತ ತನ್ನ ಹೊಟ್ಟೆಯಿಂದ ಕೊಟ್ಟ ಮೊದಲ ಜನ್ಮದಿಂದ ಮತ್ತು ಕೊನೆಯ ಜನ್ಮ ಪರ್ಯಂತ ನಮ್ಮನ್ನ ಎಷ್ಟೇ ಜನ್ಮಗಳಲ್ಲಿ ಯಾವ ಯಾವ ಪ್ರಾಣಿಯಾಗಿ ಹುಟ್ಟಿಸಿ ತನ್ನ ನೆನಪು ಕೊಟ್ಟೋ ಕೊಡದೇನೋ ಯಾವ ರೀತಿ ತಿರುಗಿಸಿದರು, ಯಾವುದೋ ಒಂದು ಜನ್ಮದಲ್ಲಿ ಇಂಥ ಅನುಸಂಧಾನವನ್ನು ತಾನೇ ಕೊಟ್ಟು ಎಲ್ಲಾ ಜನ್ಮಗಳ ಕರ್ಮ ತಾನೇ ಅರ್ಪಣೆ ಮಾಡಿಸಿಕೊಂಡು ಉದ್ಧಾರ ಮಾಡಿಬಿಡುತ್ತಾ ಇದ್ದಾನೆ ಎಂಬುದು ಆ ಭಗವಂತನ ಕರುಣೆಯ ತಾರ್ಕಾಣವಾಗಿದೆ. ಇಂಥ ಅದ್ಭುತವಾದ ಪ್ರಕರಣ ಆಯುರ್ಯಜ್ಞ ಪ್ರಕರಣ. ಇದನ್ನು ಬಿಡದೆ ನಿತ್ಯವೂ ಇವತ್ತಿನಿಂದಲೇ ಶುರು ಮಾಡೋಣ, ಎಲ್ಲರೂ ಕೂಡ ಇದನ್ನೇ ಚಿಂತನೆ ಮಾಡೋಣ, ಭಗವಂತನಿಗೆ ಜೀವನವನ್ನ ಯಜ್ಞಾಂತ ಅರ್ಪಣೆ ಮಾಡಿ ಸಂತೋಷ ಪಡೋಣ, ಅರಣ್ಯಕಾಚಾರ್ಯರಿಗೆ ಕೃತಜ್ಞತೆಯನ್ನ ಸಲ್ಲಿಸೋಣ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು.